I just thinking of that, what we just saying. Took the blame, and we stand forgiven.
ನಾವೀಗೇನು ಹಾಡ್ಕೊಂಡ್ವಲ್ಲ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಹೇಳತ್ತೆ, ದೂಷಣೆಯನ್ನ ತೆಗೆದುಕೊಂಡನು ನಾವು ಕ್ಷಮಿಸಲ್ಪಟ್ಟವರಾದವು ಎಂಬುದಾಗಿ.
ಹ್ಯಾವ್ ಯು ಲರ್ನ್ಡ್ ಟು ಟೇಕ್ ದ ಬ್ಲೇಮ್ ಅಂಡ್ ಫರ್ಗಿವ್ ಅದರ್ಸ್?
ನೀವು ದೂಷಣೆಯನ್ನ ತೆಗೆದುಕೊಂಡು ಮತ್ತೊಬ್ಬರನ್ನ ಕ್ಷಮಿಸುವಂತದ್ದನ್ನ ಕಲಿತುಕೊಂಡಿದ್ದೀರಾ?
ದಟ್ ಈಸ್ ದ ಕ್ವೆಶ್ಚನ್ ವಿ ಕ್ಯಾನ್ ಥಿಂಕ್ ಅಬೌಟ್ ಆಸ್ ವಿ ಬ್ರೇಕ್ ದ ಬ್ರೆಡ್ whereby we testify.
ನಾವು ರೊಟ್ಟಿಯನ್ನ ಮುರಿಯುವಾಗ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸಿಕೊಳ್ಳುವುದು ಒಳ್ಳೆಯದು, ಮತ್ತು ನಾವು ಈ ರೀತಿಯಾಗಿ ಸಾಕ್ಷೀಕರಿಸುವವರಾಗಿದ್ದೇವೆ.
We are partaking in that broken body of Christ and the shed blood.
ನಾವು ಕ್ರಿಸ್ತನ ಮುರಿಯಲ್ಪಟ್ಟ ದೇಹದಲ್ಲಿ ಮತ್ತು ಸುರಿಸಿದಂತ ರಕ್ತದಲ್ಲಿ ಪಾಲುದಾರರಾಗಿದ್ದೇವೆ ಎಂಬುದನ್ನು ಸಾಕ್ಷೀಕರಿಸುವವರಾಗಿದ್ದೇವೆ.
I pray it will never become something we become so familiar with.
ನಾನು ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದ್ರೆ ಇದು ಒಂದು ನಮಗೆ ರೂಢಿ ಆಗಬಾರದು.
There are many churches that break bread every week.
ಅನೇಕ ಸಭೆಗಳು ಪ್ರತಿ ಭಾನುವಾರ ರೊಟ್ಟಿಯನ್ನ ಮುರಿಯುವಂತದರಲ್ಲಿ ಪಾಲ್ಗೊಳ್ಳುತ್ತವೆ.
Because it says in Acts 20 verse 7 that they broke bread every week.
ಯಾಕಂದರೆ ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಅಲ್ಲಿ ಅವರು ಪ್ರತಿ ವಾರ ರೊಟ್ಟಿಯನ್ನ ಮುರಿದರು ಎಂಬುದಾಗಿ.
I tell them, it says in Acts 2 verse 42 they broke bread every day. Why only once a week?
ಅವರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಅವರು ಪ್ರತಿದಿನ ರೊಟ್ಟಿ ಮುರಿದರು ಎಂಬುದಾಗಿ. ಯಾಕೆ ವಾರಕ್ಕೊಮ್ಮೆ ಮಾಡ್ತೀರಾ ಹಾಗಾದ್ರೆ?
ಬಟ್ ಮೋಸ್ಟ್ ಪೀಪಲ್, ಮೋಸ್ಟ್ ಕ್ರಿಶ್ಚಿಯನ್ಸ್ ಆರ್ ನಾಟ್ ಇನ್ ದ ಪ್ಲೇಸ್ ಸ್ಪಿರಿಚುಯಲಿ ವೆದರ್ ದೇ ಕ್ಯಾನ್ ಬ್ರೇಕ್ ಬ್ರೆಡ್ ಎವ್ರಿ ಡೇ ಮೀನಿಂಗ್ಫುಲ್ಲಿ. ಇಟ್ ವಿಲ್ ಬಿಕಮ್ ಅ ರಿಚುವಲ್.
ಅನೇಕ ಕ್ರೈಸ್ತರು ಅರ್ಥಪೂರ್ಣವಾಗಿ ಪ್ರತಿನಿತ್ಯ ರೊಟ್ಟಿಯನ್ನ ಮುರಿಯುವಂತ ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ. ಇದು ಒಂದು ಆಚರಣೆ ಆಗ್ಬಿಡತ್ತೆ.
And I've discovered through the years that most Christians are not even in the place where they can break bread once a week.
ನಾನು ಇಷ್ಟು ವರ್ಷಗಳ ಕಾಲ ಗ್ರಹಿಸಿಕೊಂಡಿದ್ದು ಏನಪ್ಪ ಅಂತಂದ್ರೆ ಅನೇಕ ಕ್ರೈಸ್ತರು ವಾರಕ್ಕೊಮ್ಮೆಯಾದರೂ ರೊಟ್ಟಿಯನ್ನ ಮುರಿಯುವಂತ ಆತ್ಮಿಕ ಸ್ಥಿತಿಯಲ್ಲಿ ಇಲ್ಲ.
Without it becoming a ritual. That's why we do it only once a month.
ಅದು ಆಚರಣೆಯ ರೀತಿ ಅಲ್ಲದೆ ಅದಕ್ಕಾಗಿ ನಮ್ಮ ಸಭೆಯಲ್ಲಿ ನಾವು ತಿಂಗಳಿಗೊಮ್ಮೆ ರೊಟ್ಟಿಯನ್ನ ಮುರಿಯುತ್ತೇವೆ.
ದಿ ಐಡಿಯಲ್ ವುಡ್ ಬಿ ನಾಟ್ ಒನ್ಸ್ ಎ ವೀಕ್, ದಿ ಐಡಿಯಲ್ ವುಡ್ ಬಿ ಎವ್ರಿ ಡೇ. Acts 2:42.
ಮಾದರಿ ಏನಪ್ಪ ಅಂತಂದ್ರೆ ವಾರಕ್ಕೊಮ್ಮೆ ಅಲ್ಲ, ಪ್ರತಿನಿತ್ಯ ರೊಟ್ಟಿಯನ್ನ ಮುರಿಯುವಂತದ್ದಾಗಿದೆ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ.
ಬಟ್ ವಿ ಹ್ಯಾವ್ ಟು ಬಿ ಅಟ್ ಅ ಸರ್ಟನ್ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ ದಟ್ ಎವ್ರಿ ಸಿಂಗಲ್ ಡೇ I can break bread meaningfully.
ನಾವು ಪ್ರತಿನಿತ್ಯ ಅರ್ಥಪೂರ್ಣವಾಗಿ ರೊಟ್ಟಿಯನ್ನ ಮುರಿಯುವಂತ ಆತ್ಮಿಕ ಒಂದು ಮಟ್ಟದಲ್ಲಿ ನಾವಿರಬೇಕು.
ಅಂಡ್ ರಿಯಲಿ ಫೀಲ್, ಐ ಬಿಲೀವ್ ಐ ಕ್ಯಾನ್ ಡೂ ಇಟ್ ನೌ, ಐ ಕುಡ್ ನಾಟ್ ಡೂ ಇಟ್ ಮೆನಿ ಇಯರ್ಸ್ ಅಗೋ.
ಅದು ನನಗೆ ಒಂದು ಅರ್ಥಪೂರ್ಣ ಭಾವವಾಗಿರಬೇಕು. ಪ್ರತಿನಿತ್ಯ ರೊಟ್ಟಿಯನ್ನ ಮುರಿಯುವಂತದ್ದನ್ನ ನಾನು ಬೇಕಾದ್ರೆ ಇವಾಗ ಮಾಡ್ತೀನಿ, ಆದ್ರೆ ಬಹಳ ವರ್ಷಗಳ ಹಿಂದೆ ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ.
ದೇರ್ ಆರ್ ಅ ಫ್ಯೂ ಹೂ ಕ್ಯಾನ್ ಮೀನಿಂಗ್ ಫುಲ್ಲಿ ಬ್ರೇಕ್ ಬ್ರೆಡ್ ಒನ್ಸ್ ಎ ವೀಕ್, ಐ ಥಿಂಕ್ ದಟ್ಸ್ ಆಲ್ಸೋ ಎ ಲಿಮಿಟೆಡ್ ನಂಬರ್.
ಅಲ್ಲಿ ಇಲ್ಲಿ ಕೆಲವರು ಬಹಳ ಅರ್ಥಪೂರ್ಣವಾಗಿ ವಾರಕ್ಕೊಮ್ಮೆಯಾದರೂ ರೊಟ್ಟಿಯನ್ನ ಮುರಿಯುತ್ತಾರೆ, ಅದು ಬಹಳ ಕಡಿಮೆ ಸಂಖ್ಯೆ ಉಳ್ಳದಾಗಿದೆ.
ಬಟ್ ಫಾರ್ ಮೋಸ್ಟ್ ಕ್ರಿಶ್ಚಿಯನ್ಸ್ ಈವನ್ ಒನ್ಸ್ ಎ ಮಂತ್ ಟು ರಿಯಲಿ ಮೀನಿಂಗ್ ಫುಲ್ಲಿ ಟೇಕ್ ಪಾರ್ಟ್ ಇನ್ ಯು ನೋ ಟು ಒನ್ ಆಫ್ ಮೈ ಪ್ರೇಯರ್ಸ್ ವಾಸ್ ದಟ್ ಐ ವುಡ್ ನೆವರ್ ಬಿಕಮ್ ಫೆಮಿಲಿಯರ್ ವಿತ್ ದ ಟ್ರೂತ್ ದಟ್ ಜೀಸಸ್ ಡೈಡ್ ಫಾರ್ ಅ ಸಿನ್ನರ್ ಲೈಕ್ ಮೀ.
ಅನೇಕ ಕ್ರೈಸ್ತರು ತಿಂಗಳಿಗೊಮ್ಮೆಯಾದರೂ ಬಹಳ ಅರ್ಥಪೂರ್ಣವಾಗಿ ಇದರಲ್ಲಿ ಪಾಲನ್ನು ತೆಗೆದುಕೊಳ್ಳುತ್ತಾರೆ. ನನ್ನ ಒಂದು ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಯೇಸು ನನ್ನಂತ ಪಾಪಿಗಾಗಿ ಸತ್ತರು ಎಂಬಂತ ಸತ್ಯವು ನನಗೆ ರೂಢಿಯಾಗಿರಬಾರದು.
ಕ್ರೈಸ್ಟ್ ಜೀಸಸ್ ಕೇಮ್ ಇನ್ ಟು ದ ವರ್ಲ್ಡ್ ಟು ಸೇವ್ ಸಿನ್ನರ್ಸ್ ಆಫ್ ಹೂಮ್ ಐ ಆಮ್ ಚೀಫ್ ದಟ್ ಇಟ್ ವಿಲ್ ನೆವರ್ ಬಿಕಮ್ ಅ ಫೆಮಿಲಿಯರ್ ಟ್ರೂತ್ ಟು ಮೀ.
ಪಾಪಿಗಳಲ್ಲಿ ಮುಖ್ಯನಾದಂತ ನನ್ನನ್ನು ರಕ್ಷಿಸಲು ಕ್ರಿಸ್ತನು ಲೋಕಕ್ಕೆ ಬಂದನು, ಇದು ನನಗೆ ರೂಢಿಯಾಗಿರುವಂತಹ ಸತ್ಯವೂ ಆಗಿರಬಾರದು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ.
ಐ ಗಾಟ್ ದಟ್ ಫ್ರಮ್ ಒನ್ಸ್ ವೆನ್ ಐ ವಾಸ್ ಮೆಡಿಟೇಟಿಂಗ್ ಆನ್ ರೆವಲೇಷನ್ ಚಾಪ್ಟರ್ 5 ಅಂಡ್ ಐ ವಾಸ್ ರೀಡಿಂಗ್ ದೇರ್ ಹೌ ದೇ ಸಿಂಗ್ ಇನ್ ಹೆವೆನ್ ಇನ್ ರೆವಲೇಷನ್ 5.
ಇದನ್ನು ನಾನು ಯಾವುದರಿಂದ ಪಡ್ಕೊಂಡೆ ಅಂತಂದ್ರೆ ಒಂದು ದಿನ ನಾನು ಪ್ರಕಟಣೆ 5ನೇ ಅಧ್ಯಾಯವನ್ನ ಧ್ಯಾನಿಸುತ್ತಿದ್ದೆ. ಅವರು ಪರಲೋಕದಲ್ಲಿ ಹೇಗೆ ಹಾಡನ್ನು ಹಾಡ್ತಾರೆ ಎಂಬುವಂತದ್ದನ್ನು ಓದ್ದೆ ಅಲ್ಲಿ ಪ್ರಕಟಣೆ 5
ದ ಫೋರ್ ರೆವಲೇಷನ್ 5:8 ವೆನ್ ಯು ಹ್ಯಾಡ್ ಟೇಕನ್ ದ ಬುಕ್ ದ ಫೋರ್ ಲಿವಿಂಗ್ ಕ್ರೀಚರ್ಸ್ ಇನ್ ದ 24 ಎಲ್ಡರ್ಸ್ ಫೆಲ್ ಡೌನ್ ಬಿಫೋರ್ ದ ಲ್ಯಾಮ್ ದಟ್ಸ್ ಜೀಸಸ್ ಕ್ರೈಸ್ಟ್.
ಪ್ರಕಟಣೆ 5:8 ಈ ರೀತಿಯಾಗಿ ಹೇಳುತ್ತೆ, ಆತನು ಆ ಪುಸ್ತಕವನ್ನ ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಕುರಿಮರಿಯಾದಾತನ ಅಂದರೆ ಯೇಸುಕ್ರಿಸ್ತನ ಮುಂದೆ ಅಡ್ಡಬಿದ್ದರು ಎಂಬುದಾಗಿ.
ಅಂಡ್ ದೇ ಸ್ಯಾಂಗ್ ಅ ನ್ಯೂ ಸಾಂಗ್ ಸೇಯಿಂಗ್ verse 9 ವರ್ದಿ ಆರ್ ಥೌ ಟು ಟೇಕ್ ದ ಬುಕ್ ಟು ಬ್ರೇಕ್ ದ ಸೀಲ್ಸ್ ಫಾರ್ ಯು ವಾಸ್ ಸ್ಲೇನ್ ಅಂಡ್ ಪರ್ಚೇಸ್ಡ್ ಫಾರ್ ಗಾಡ್ ವಿತ್ ಯುವರ್ ಬ್ಲಡ್ ಮೆನ್ ಫ್ರಮ್ ಎವ್ರಿ ಟ್ರೈಬ್ ಅಂಡ್ ಪೀಪಲ್ ಅಂಡ್ ನೇಷನ್.
9 ವಚನ ಈ ರೀತಿಯಾಗಿ ಹೇಳುತ್ತದೆ, ಅವರು ಹೊಸ ಹಾಡನ್ನು ಹಾಡುತ್ತಾ ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಎಂಬುದಾಗಿ.
ಯು ವರ್ ಸ್ಲೈನ್. ನೌ ಮೈ ಕ್ವೆಶ್ಚನ್ ಇಸ್ ಇನ್ ವರ್ಸ್ 9 ದ ಫಸ್ಟ್ ಪಾರ್ಟ್, ಹೌ ಇಸ್ ದಟ್ ಎ ನ್ಯೂ ಸಾಂಗ್?
ನೀನು ಯಜ್ಞಾರ್ಪಿತನು ಅಂದರೆ ಒದಿತನು ಎಂಬುದಾಗಿ ಅಲ್ಲಿ ಹೇಳುತ್ತೆ. ಈಗ ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ, 9 ವಚನ ಮೊದಲನೇ ಭಾಗ ಹೇಳೋ ಪ್ರಕಾರ ಅದು ಹೊಸ ಹಾಡು ಹೇಗಾಯ್ತು?
That's what, when I read it, I said, how can it be a new song? I mean, I've heard it for 70 years, more than 70 years of my life, I heard Christ died for my sins. How, it's not a new song.
ನಾನು ಇದನ್ನು ಓದುವಾಗ ನಾನು ಹೇಳಿದೆ ಇದು ಹೊಸ ಹಾಡು ಹೇಗಾಯ್ತು ಅಂತ. ಯಾಕಂದ್ರೆ ಕಳೆದ 70 ವರ್ಷಕ್ಕಿಂತ ಹೆಚ್ಚಿನದಾಗಿ ನಾನು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಸತ್ತನು ಎಂಬಂತ ಸತ್ಯವನ್ನ ಕೇಳಿದ್ದೀನಿ, ಹೇಗೆ ಹೊಸದಾಯ್ತಿದ್ದು ಎಂಬುದಾಗಿ.
And then I realized that, you know, when the Holy Spirit fills us,
ನಾನಾಗ ಗ್ರಹಿಸಿಕೊಂಡಿದ್ದೇನಪ್ಪ ಅಂತಂದ್ರೆ, ಪವಿತ್ರಾತ್ಮನು ತನ್ನ ಆತ್ಮದಿಂದ ನಮ್ಮನ್ನು ತುಂಬಿಸಿದಾಗ,
ಎವ್ರಿ ಟೈಮ್ ಯು ಥಿಂಕ್ ಆಫ್ ದ ಕ್ರಾಸ್ ಹಿ ಕ್ಯಾನ್ ಡೂ ಸಚ್ ಎ ವರ್ಕ್ ಇನ್ ಯು ದಟ್ ಇಟ್ಸ್ ಆಲ್ಮೋಸ್ಟ್ ಆಸ್ ದೋ ಯು ಆರ್ ಹಿಯರಿಂಗ್ ಫಾರ್ ದ ಫಸ್ಟ್ ಟೈಮ್.
ಪ್ರತಿ ಬಾರಿ ನೀವು ಶಿಲುಬೆಯ ಬಗ್ಗೆ ಯೋಚಿಸುವಾಗ ಆತನು ನಿಮ್ಮಲ್ಲಿ ಎಂತಹ ಕಾರ್ಯವನ್ನ ಮಾಡಿದ್ದಾನೆ ಎಂಬುದಾಗಿ ನಿಮಗೆ ಅರ್ಥ ಆಗುತ್ತೆ. ಅದು ಬಹುಪಾಲು ಯಾವ ತರ ಇರತ್ತಪ್ಪ ಅಂತಂದ್ರೆ, ನೀವು ಮೊದಲನೇ ಸಲ ಇದನ್ನ ಕೇಳ್ತಾ ಇದ್ದೀರಿ ಅಂತ ಅನಿಸ್ತಿರತ್ತೆ.
That you don't have to die in your sins. Somebody died for you. You can be forgiven.
ನೀವು ನಿಮ್ಮ ಪಾಪಕ್ಕಾಗಿ ಸಾಯೋ ಅವಶ್ಯಕತೆ ಇಲ್ಲ. ನಿಮ್ಮ ಪಾಪಕ್ಕಾಗಿ ಮತ್ತಾರೋ ಸತ್ತಿದ್ದಾರೆ. ನೀವು ಕ್ಷಮಿಸಲ್ಪಟ್ಟಿದ್ದೀರಿ.
And you know, for a person who is, you know, has given up all hope of forgiveness in his thinking he'll go to hell, to hear that news, it's so exciting.
ಯಾವ ತರ ಅಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಕ್ಷಮಿಸಲ್ಪಡುವಂತ ವಿಚಾರದಲ್ಲಿ ಎಲ್ಲಾ ನಿರೀಕ್ಷೆಯನ್ನ ಬಿಟ್ಟು ಬಿಟ್ಟಿರುತ್ತಾನೆ, ನರಕಕ್ಕೆ ಹೋಗುವಂತ ಸ್ಥಿತಿಯಲ್ಲಿರುತ್ತಾನೆ, ಆಗ ಈ ಸತ್ಯವನ್ನ ಕೇಳಿದಾಗ ತುಂಬಾ ಹರ್ಷಗೊಳ್ಳುತ್ತಾನೆ.
I said, Lord Jesus, make it like that for me.
ನಾನು ಹೇಳಿದೆ, ಕರ್ತರಾದ ಯೇಸುವೆ ಈ ರೀತಿ ನನ್ನಲ್ಲೂ ಕೂಡ ಮಾಡ್ರಿ ಎಂಬುದಾಗಿ ಹೇಳಿದೆ.
This is in the fullness of the Spirit in heaven, it's always fresh. You were slain. Hey, I'm hearing it for the first time. Jesus, you died.
ಪರಲೋಕದಲ್ಲಿ ಆತ್ಮಭರಿತವಾಗಿರುವಂತದ್ದು ಹೊಸದಾಗಿರುತ್ತದೆ ಯಾವಾಗಲೂ. ಆಗ ಈ ರೀತಿಯಾಗಿ ಹೇಳಬಹುದಾಗಿರುತ್ತದೆ, ಯೇಸುವೆ ನೀನು ಯಜ್ಞಾರ್ಪಿತನು, ನಾನು ಇದನ್ನು ಮೊದಲ ಬಾರಿ ಕೇಳುತ್ತಿದ್ದೇನೆ, ನೀನು ನನಗಾಗಿ ಮರಣವನ್ನು ಹೊಂದಿದ್ದಿ ಎಂಬುದಾಗಿ ಹೇಳುವಂತದ್ದು.
And I said, Lord, I want a foretaste of heaven now. I can't have it fully, but I want a foretaste of heaven, and I tell you, my brothers and sisters before God, a little by little he's answering that prayer. You pray that prayer, he'll answer it for you.
aga nan helide kartare paralokada ruchiyana nan hondukobeku iga poorthiyagi hondukollalagodilla nanu paralokada ruchiyana hondukondirbeku priya sahodara sahodariyare nanu devara munde nimige helodenandre swalpa swalpavagi aa prarthane uttara sikta hogutte neevu aa prarthane maadri aatanu nimige uttarisuttane.
The death of Jesus on Calvary will never become a familiar truth for you, but something fresh.
Kalvariyallina Yesuvina maranavu nimage rudiyullanta satyavagirabaradu, adare adu nimage hosadagirabeku.
And I know, because sometimes when we sing those songs about the cross, I begin to weep as though I'm hearing it for the first time. Jesus died for a sinner like me.
ಯಾಕಂದರೆ ನಾವು ಶಿಲುಬೆಯ ಬಗ್ಗೆ ಹಾಡನ್ನು ಕೆಲವೊಮ್ಮೆ ಹಾಡುವಾಗ ನಾನು ಅಳಲು ಪ್ರಾರಂಭಿಸುತ್ತೇನೆ. ಯಾಕಂದರೆ ಯೇಸು ನನ್ನಂತ ಪಾಪಿಗಾಗಿ ಸತ್ತರು ಎಂಬಂತ ಹಾಡನ್ನು ಹಾಡುವಾಗ ಮತ್ತು ಕೇಳುವಾಗ ಇದನ್ನು ನಾನು ಮೊದಲನೇ ಬಾರಿ ಕೇಳುತ್ತಿದ್ದೇನೇನೋ ಎಂಬ ಭಾವನೆ ನನ್ನಲ್ಲಿ ಮೂಡುತ್ತದೆ.
I never want to become familiar with it. I never want to become so casual about it.
ಅದು ನನಗೆ ರೂಢಿ ಅಂತನೂ ಆಗಿರಬಾರದು ಮತ್ತು ಆಕಸ್ಮಿಕ ಅಂತನೂ ಕೂಡ ಆಗಿರಬಾರದು.
I want to urge you, as you break bread today and drink the cup.
ನಾನು ನಿಮಗೆ ಹೇಳೋದೇನಪ್ಪ ಅಂದ್ರೆ ಇವತ್ತು ಇಂದು ನೀವು ರೊಟ್ಟಿಯನ್ನು ಮುರಿಯುವಾಗ ಮತ್ತು ಪಾನವನ್ನು ತೆಗೆದುಕೊಳ್ಳುವಾಗ
pray that in some little way it will be for you.
ನೀವು ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡ್ರಿ ಒಂದು ಸಣ್ಣ ಮಾರ್ಗದಲ್ಲಿ ಆದರೂ ಕೂಡ ಅದು ನಿಮಗೆ
I mean think of yourself as one weighed down by the sins you have committed. Sins which nobody knows that you committed all your life.
ನೀವು ಇದರ ಬಗ್ಗೆ ಯೋಚಿಸ್ರಿ ನೀವು ಮಾಡಿದಂತ ಪಾಪಗಳಿಂದ ನೀವು ಕುಸಿತಕ್ಕೆ ಒಳಗಾಗಿರ್ತೀರಿ ಅಂದರೆ ಕೆಳಗೆ ಬಿದ್ದಿರುತ್ತೀರಿ ಅವು ನೀವು ನಿಮ್ಮ ಜೀವಿತದಲ್ಲಿ ಮಾಡಿರುವಂತ ಎಲ್ಲಾ ಪಾಪಗಳು ಅದು ಯಾರಿಗೂ ತಿಳಿದಿರುವುದಿಲ್ಲ
ಅಂಡ್ ಯು ಲಾಸ್ಟ್ ಆಲ್ ಹೋಪ್ ಅಂಡ್ ಯು ಹಿಯರ್ ಯು ಡೋಂಟ್ ಹ್ಯಾವ್ ಟು ಡೈ
ನೀವು ಎಲ್ಲಾ ನಿರೀಕ್ಷಣೆ ಬಿಟ್ಟು ಬಿಟ್ಟಿರುತ್ತೀರಿ ಈಗ ನಿಮಗೆ ಒಂದು ವಾರ್ತೆ ಬರುತ್ತೆ ನೀವು ಮರಣವನ್ನ ಹೊಂದುವ ಅವಶ್ಯಕತೆ ಇಲ್ಲ ಅಂತ
ಇಟ್ಸ್ ಲೈಕ್ ಎ ಪ್ರಿಸನರ್ ಅಬೌಟ್ ಟು ಬಿ ಎಕ್ಸಿಕ್ಯೂಟೆಡ್ ಹ್ಯಾಂಗ್ಡ್ ದಿಸ್ ಮಾರ್ನಿಂಗ್ ದ ಲಾಸ್ಟ್ ಮಿನಿಟ್ ಇಸ್ ಜಸ್ಟ್ ಬಿಫೋರ್ ಹಿ ಇಸ್ ಟೇಕನ್ ಔಟ್
ಅದು ಯಾವ ತರಪ್ಪ ಅಂದ್ರೆ ಒಬ್ಬ ಸೆರೆಮನೆ ವಾಸಿಯು ಬೆಳಗ್ಗೆ ನೇಣಿಗೆ ಶರಣಾಗಲು ಸಿದ್ಧನಾಗಿರುತ್ತಾನೆ ಕೊನೆ ಕ್ಷಣದಲ್ಲಿ ಆತನಿಗೆ ಬಂದು ನೇಣು ಹಾಕೋ ಅವಶ್ಯಕತೆ ನಿಮಗೆ ಇಲ್ಲ ಅಂತ ಹೇಳುವಾಗ
ದ ಮ್ಯಾನ್ ಕಮ್ಸ್ ಟು ಹಿಸ್ ಪ್ರಿಸನ್ ಸೆಲ್ ಅಂಡ್ ಸೇಸ್ ಹೇ ಯು ಆರ್ ಫ್ರೀ ಯು ಕ್ಯಾನ್ ಗೋ ಹೋಮ್ ಕ್ಯಾನ್ ಯು ಇಮ್ಯಾಜಿನ್ ದಿ ರಿಯಲಿ ಐ ಥಾಟ್ ಐ ವಾಸ್ ಗೋನ್ ಟು ಬಿ ಹ್ಯಾಂಗ್ ದಿಸ್ ಮಾರ್ನಿಂಗ್
ಯಾರಾದರೂ ಬಂದು ಆತನು ಸೆರೆಮನೆಯಲ್ಲಿ ವಾಸವಿರುತ್ತಾನಲ್ಲ ಆತನ ಬೆಳಿಗ್ಗೆ ಬಂದು ನೀನು ಬಿಡುಗಡೆ ಹೊಂದಿದ್ದಿ ನೀನು ನೇಣಿಗೆ ಶರಣಾಗುವುದಿಲ್ಲ ಎಂದು ಅಂತ ಹೇಳುವಾಗ ಆತನು ನಿಜವಾಗಿಯೂ ನಾನು ಇವತ್ತು ನೇಣಿಗೆ ಶರಣಾಗುತ್ತೇನೆ ಅಂತ ಅಂದುಕೊಂಡಿದ್ದೆ ಅಂದ್ಕೊಳ್ತಾನ ಅವನು
ಲಾರ್ಡ್ ಗಿವ್ ಮೀ ದಟ್ ಇನ್ನರ್ ಫೀಲಿಂಗ್ ಸೊ ದಟ್ ಐ ಲರ್ನ್ ಟು ವ್ಯಾಲ್ಯೂ ಫಾರ್ಗಿವ್ನೆಸ್ ಆಫ್ ಸಿನ್ಸ್
ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಕರ್ತರೆ ನನ್ನೊಳಗೆ ಈ ರೀತಿಯ ಒಂದು ಭಾವನೆಯನ್ನ ಕೊಡ್ರಿ ಇದರಿಂದಾಗಿ ನಾನು ಪಾಪ ಕ್ಷಮಾಪಣೆಯ ಬೆಲೆಯನ್ನ ಕಲಿತುಕೊಳ್ಳುತ್ತೇನೆ ಎಂಬುದಾಗಿ
ಐ ಟೆಲ್ ಯು ಆನೆಸ್ಟ್ಲಿ ಐ ಹ್ಯಾವ್ ಮೆಟ್ ವೆರಿ ಫ್ಯೂ ಬಿಲೀವರ್ಸ್ ಫಾರ್ ಹೂಮ್ ದ ಕ್ರಾಸ್ ಇಸ್ ಫ್ರೆಶ್
ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳೋದೇನಪ್ಪ ಅಂದ್ರೆ ಕೆಲವೇ ಕೆಲವು ವಿಶ್ವಾಸಿಗಳನ್ನ ನಾನು ಭೇಟಿಯಾಗಿದ್ದೇನೆ ಯಾರು ನನಗೆ ಶಿಲುಬೆಯು ಹೊಸದಾಗಿದೆ ಅಂತ ಹೇಳ್ತಾರಲ್ಲ ಅಂತವರನ್ನ
ದೇರ್ ಸಮಥಿಂಗ್ ಅಬೌಟ್ ದೇರ್ ಲೈವ್ಸ್ ದೇರ್ ರೇಡಿಯನ್ಸ್ ಅಬೌಟ್ ದೇರ್ ಲೈವ್ಸ್
ಅಂತವರ ಜೀವಿತದಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ ಅಂತವರ ಜೀವಿತದಲ್ಲಿ ತೇಜಸ್ಸು ಅಥವಾ ಪ್ರಕಾಶಮಾನ ಎಂಬುವಂತದ್ದು ಇರುತ್ತದೆ
ಫಾರ್ ಮೆನಿ ಕ್ರಿಶ್ಚಿಯನ್ಸ್ ದಟ್ ರೇಡಿಯನ್ಸ್ ಇಸ್ ಮಿಸ್ಸಿಂಗ್ ದಟ್ ಪರ್ಪೆಚುಯಲ್ ಜಾಯ್ ಇಸ್ ಮಿಸ್ಸಿಂಗ್ ಇಟ್ಸ್ ಸೋ ದ ಲೈಫ್ ಸೀಮ್ಸ್ ಟು ಬಿ ಸೋ ಗ್ಲೂಮಿ ಅಂಡ್ ಹೆವಿ
ಅನೇಕ ಕ್ರೈಸ್ತರಲ್ಲಿ ಇಂತಹ ಒಂದು ತೇಜಸ್ಸು ಕಾಣೆಯಾಗಿರುತ್ತದೆ ಅವರಲ್ಲಿ ಒಂದು ನಿಜವಾದ ಸಂತೋಷ ಇರುವುದಿಲ್ಲ ಅವರು ಒಂದು ರೀತಿ ಬೇಸರವುಳ್ಳವರು ಭಾರವುಳ್ಳಂತವರು ಆಗಿರುತ್ತಾರೆ
ಸೊ ದಟ್ಸ್ ಒನ್ ಥಿಂಗ್ ಅಂಡ್ ದಿ ಅದರ್ ಇಸ್ ದಟ್ ಆನ್ ದ ಕ್ರಾಸ್ ಐ ಸೀ ದಿಸ್ ಟ್ರೂತ್ ವಿ ಜಸ್ಟ್ ಸ್ಯಾಂಗ್ ಹಿ ಟುಕ್ ದ ಬ್ಲೇಮ್ ವಿ ಸ್ಟ್ಯಾಂಡ್ ಫಾರ್ ಗಿವನ್
ಅದು ಒಂದು ಸಂಗತಿ ಆದ್ರೆ ಇನ್ನೊಂದು ಸಂಗತಿ ಶಿಲುಬೆ ಬಗ್ಗೆ ಏನಪ್ಪ ಅಂತಂದ್ರೆ ಯೇಸು ಶಿಲುಬೆಯಲ್ಲಿ ದೂಷಣೆಯನ್ನು ತೆಗೆದುಕೊಂಡಿದ್ದಕ್ಕಾಗಿ ನಾವು ಕ್ಷಮಿಸಲ್ಪಟ್ಟೆವು ಎಂಬುದಾಗಿ
And that's the other thing I prayed for myself. I say, Lord, help me to be ready to take the blame.
ನಾನು ಮತ್ತೊಂದು ಪ್ರಾರ್ಥನೆಯನ್ನ ಮಾಡುವಂತದ್ದು ಇದೇ ಆಗಿದೆ ಕರ್ತರೆ ನಾನು ದೂಷಣೆಯನ್ನ ತೆಗೆದುಕೊಳ್ಳಲು ಯಾವಾಗಲೂ ಸಿದ್ಧನಾಗಿರುವಂತೆ ಸಹಾಯ ಮಾಡು ಎಂಬುದಾಗಿ
Even when it is not my fault. That's Jesus. He took the blame on the cross, not for his fault. It was not his fault.
ಒಂದು ವೇಳೆ ಅದು ನನ್ನ ತಪ್ಪಿಲ್ಲದಿದ್ದರೂ ಸಹ ಅದೇ ಯೇಸು ಯೇಸು ಶಿಲುಬೆಯಲ್ಲಿ ತಮ್ಮ ತಪ್ಪಿಗಾಗಿ ದೂಷಣೆಯನ್ನು ತೆಗೆದುಕೊಳ್ಳಲಿಲ್ಲ
ಹೌ ಕ್ವಿಕ್ ವಿ ಆರ್ ಟು ಜಸ್ಟಿಫೈ ಅವರ್ ಸೆಲ್ವ್ಸ್ ಅಂಡ್ ಸೇ ದಟ್ ವಾಸ್ ನಾಟ್ ಮೈ ಫಾಲ್ಟ್ ಓಕೆ ಲುಕ್ ಅಟ್ ದ ಅನ್ಹ್ಯಾಪಿನೆಸ್ ದೇರ್ ಇಸ್ ಇನ್ ಸೋ ಮೆನಿ ಬಿಲೀವರ್ಸ್ ಹೋಮ್ಸ್
ನಾವು ಎಷ್ಟು ಬೇಗ ಸಮರ್ಥಿಸಿಕೊಳ್ಳುತ್ತೇವೆ ಅಲ್ಲವಾ ಅದು ನನ್ನ ತಪ್ಪಲ್ಲ ಎಂಬುದಾಗಿ ಅನೇಕ ವಿಶ್ವಾಸಿಗಳ ಕುಟುಂಬಗಳಲ್ಲಿ ಅಸಂತೋಷವನ್ನು ನೆಲೆ ಮಾಡಿರುವಂತದ್ದನ್ನ ನೋಡ್ರಿ
ಬಿಕಾಸ್ ಹಸ್ಬೆಂಡ್ ಅಂಡ್ ವೈಫ್ ಲೈಕ್ ಆಡಮ್ ಪಾಯಿಂಟ್ ದ ಫಿಂಗರ್ ಅಟ್ ಈಚ್ ಅದರ್ ಸೇ ಯು ಯು ಯು
ಗಂಡ ಹೆಂಡತಿಯರು ಆದಾಮನ ರೀತಿಯಲ್ಲಿರ್ತಾರೆ ಯಾವಾಗಲೂ ಬೊಟ್ಟನ್ನ ಮತ್ತೊಬ್ಬರ ಕಡೆ ತಿರುಗಿಸಿ ಹೇಳ್ತಿರ್ತಾರೆ ನೀನು ನೀನು ಎಂಬುದಾಗಿ
ಬೌ ಯುವರ್ ಹೆಡ್ ಅಂಡ್ ಸೇ ಯೆಸ್ ಮೀ ಮೀ ಯೆಸ್ ಇಟ್ಸ್ ಮೀ
ತಲೆಯನ್ನ ತಗ್ಗಿಸಿ ಈ ರೀತಿಯಾಗಿ ಯಾವಾಗಲೂ ಹೇಳ್ರಿ ಹೌದು ನಾನು ನಾನು ಎಂಬುದಾಗಿ
ದಟ್ಸ್ ವಾಟ್ ಜೀಸಸ್ ಡಿಡ್ ಆನ್ ದ ಕ್ರಾಸ್ ಡೋಂಟ್ ಬಿ ಲೈಕ್ ಆಡಮ್ ಯು Say it's me. Take the blame and let that other person stand forgiven.
ಅದನ್ನ ಯೇಸು ಶಿಲುಬೆಯಲ್ಲಿ ಮಾಡಿರುವಂತದ್ದು ಆದಾಮನ ರೀತಿಯಲ್ಲಿ ಇರಬೇಡ್ರಿ ನೀನು ಎಂಬುದಾಗಿ ಹೇಳುವಂತೆ ಹೌದು ನಾನು ಎಂಬುದಾಗಿ ಹೇಳುವಂತದನ್ನ ಕಲಿತುಕೊಳ್ಳ್ರಿ ನೀವು ದೂಷಣೆಯನ್ನು ತೆಗೆದುಕೊಳ್ಳ್ರಿ ಮತ್ತೊಬ್ಬರು ಕ್ಷಮಿಸಲ್ಪಡಲಿ.
Will you take that decision today as you break bread? You won't have the strength to keep it. Even for a week, I tell you that.
ಈ ರೊಟ್ಟಿಯನ್ನ ಮುರಿಯುವಂತ ಸಂದರ್ಭದಲ್ಲಿ ನೀವು ಈ ಒಂದು ತೀರ್ಮಾನವನ್ನ ಮಾಡ್ತೀರಾ? ನಾನು ನಿಮಗೆ ಹೇಳುತ್ತೇನೆ, ನೀವು ಒಂದು ವಾರನೂ ಸಹ ಈ ಮಾತನ್ನ ಕೈಗೊಂಡು ನಡೆಯುವುದಕ್ಕೆ ನಿಮ್ಮಲ್ಲಿ ಬಲ ಇಲ್ಲ.
But the grace of God is sufficient. If you seek for the power of the Holy Spirit and God really sees that you need it, it will come. It did not come for me overnight.
ದೇವರ ಕೃಪೆಯೇ ಸಾಕು ನಿಮಗೆ. ಪವಿತ್ರಾತ್ಮನ ಬಲವನ್ನ ನೀವು ಹುಡುಕಿರಿ. ನಿಮಗೆ ನಿಜವಾಗಿಯೂ ಅದರ ಅಗತ್ಯತೆ ಇದೆ ಎಂಬುದನ್ನ ದೇವರು ನೋಡುವಾಗ ಅದು ಬಂದೇ ಬರುತ್ತೆ. ನನಗೂ ಕೂಡ ಒಂದೇ ರಾತ್ರಿಯಲ್ಲಿ ಬಂದಂತದ್ದಲ್ಲ ಅದು.
I might as well tell you, it won't come overnight. But I was determined to get there. I said, Lord, before I leave this earth, I want to get there.
ನಾನು ನಿಮಗೆ ಹೇಳ್ತೇನೆ, ಅದು ಒಂದೇ ರಾತ್ರಿಯಲ್ಲಿ ಬರುವಂತದ್ದಲ್ಲ. ನಾನು ಅದನ್ನ ಪಡೆದುಕೊಳ್ಳಲು ನಿರ್ಧಾರ ಮಾಡಿದೆ. ನಾನು ಹೇಳಿದೆ, ಕರ್ತರೆ, ಈ ಲೋಕವನ್ನು ಬಿಡುವುದರೊಳಗೆ ನಾನು ಅದನ್ನ ಪಡೆದುಕೊಳ್ಳಬೇಕು ಎಂಬುದಾಗಿ.
Where the way of the cross is not just something we sing about, but meaningful, who for the joy set before him endured the cross. I invite you to come up to this higher level of the Christian life.
ಶಿಲುಬೆಯ ಬಗ್ಗೆ ಇರುವಂತಹ ಹಾಡು ನಾವು ಕೇವಲ ಹಾಡುವಂತೆ ಇರಬಾರದು. ಅದು ಅರ್ಥಪೂರ್ಣವಾಗಿರಬೇಕು. ಅದು ಅರ್ಥಪೂರ್ಣವಾಗಿರಬೇಕು. ಯೇಸು ತಮ್ಮ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಶಿಲುಬೆಯ ಮರಣವನ್ನ ಸಹಿಸಿಕೊಂಡರು. ಈ ಒಂದು ಉನ್ನತ ಮಟ್ಟದ ಕ್ರೈಸ್ತ ಜೀವಿತಕ್ಕೆ ಬರುವಂತೆ ನಾನು ನಿಮಗೆ ಆಹ್ವಾನ ಕೊಡ್ತೇನೆ.
Through resurrection. The only way to come up is through resurrection. And the only way to experience resurrection is if you are willing to die.
ಪುನರುತ್ಥಾನದ ಮುಖಾಂತರ, ಒಂದೇ ಮಾರ್ಗದ ಮುಖಾಂತರ ನೀವು ಬರಬಹುದು, ಅದು ಪುನರುತ್ಥಾನದ ಮುಖಾಂತರ. ಈ ಪುನರುತ್ಥಾನವನ್ನು ಅನುಭವಿಸುವುದಕ್ಕೆ ಇರುವಂತದ್ದು ಒಂದೇ ಮಾರ್ಗ, ಅದು ನೀವು ಸಾಯಲು ಸಿದ್ಧರಾಗಿರುವಂತದ್ದು.
If you die with him, you will be raised with him. There is no other way. Many Christians are trying to lift themselves up and be raised. There is no way, my brother, sister.
ನೀವು ಆತನೊಟ್ಟಿಗೆ ಮರಣವನ್ನು ಹೊಂದಿದಲ್ಲಿ ಆತನೊಟ್ಟಿಗೆ ಪುನರುತ್ಥಾನವನ್ನು ಸಹ ಹೊಂದುವಿರಿ. ಬೇರೆ ಮಾರ್ಗವಿಲ್ಲ. ಅನೇಕ ಕ್ರೈಸ್ತರು ತಮಗೆ ತಾವು ಹೆಚ್ಚಳ ಪಡ್ತಾರೆ ಮತ್ತು ಎತ್ತರಕ್ಕೇರಲು ಇಷ್ಟಪಡ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೇರೆ ಮಾರ್ಗವಿಲ್ಲ.
If you die with him, he will raise you to the highest heights like he raised Jesus.
ನೀವು ಆತನೊಟ್ಟಿಗೆ ಸಾಯುವುದಾದರೆ ಕ್ರಿಸ್ತನನ್ನ ದೇವರು ಎಷ್ಟು ಎತ್ತರಕ್ಕೆ ಏರಿಸಿದರೋ ಅಷ್ಟು ಎತ್ತರಕ್ಕೆ ನಿಮ್ಮನ್ನು ಸಹ ಏರಿಸುತ್ತಾರೆ.
Take the blame and let the other be forgiven.
ದೂಷಣೆಯನ್ನು ತೆಗೆದುಕೊಳ್ಳಿರಿ, ಮತ್ತೊಬ್ಬರು ಕ್ಷಮಿಸಲ್ಪಡಲಿ.
Is there somebody in your life right now who needs to be forgiven? Take the blame. Forgive that person.
ಈ ಕ್ಷಣ ನಿಮ್ಮ ಜೀವಿತದಲ್ಲಿ ಯಾರಾದರೂ ಕ್ಷಮಿಸಲ್ಪಡಬೇಕಾದಂತಹ ಅವಶ್ಯಕತೆಯಲ್ಲಿದ್ದಾರಾ? ದೂಷಣೆಯನ್ನು ತೆಗೆದುಕೊಳ್ಳಿರಿ ಮತ್ತು ಆ ವ್ಯಕ್ತಿಯನ್ನು ಕ್ಷಮಿಸಿರಿ.
Give him or her the smile of forgiveness as soon as you meet them after this meeting. And determine that that is the way you will walk all the days of your life. Your home will be like heaven. I promise.
ಈ ಕೂಟದ ನಂತರ ನೀವು ಆತನನ್ನಾಗಲಿ ಅಥವಾ ಆಕೆಯನ್ನಾಗಲಿ ಭೇಟಿಯಾದ ತಕ್ಷಣವೇ ಕ್ಷಮಿಸಿದ್ದೇನೆ ಎಂಬುವಂತ ನಗುವನ್ನ ಚೆಲ್ಲಿರಿ ಮತ್ತು ನಿಶ್ಚಯಪಡಿಸಿಕೊಳ್ಳ್ರಿ, ನಿಮ್ಮ ಜೀವಿತದ ಪ್ರತಿ ಕ್ಷಣವು ಈ ಒಂದು ಮಾರ್ಗದಲ್ಲಿ ನಡೆಯುತ್ತೇನೆ ಎಂಬುದಾಗಿ. ನಾನು ನಿಮಗೆ ವಾಗ್ದಾನ ಕೊಡುತ್ತೇನೆ, ಆಗ ನಿಮ್ಮ ಕುಟುಂಬಗಳು ಪರಲೋಕದಂತಿರುತ್ತವೆ.
You may not have much money, but you'll have the perfume of Christ in your home. Let's break bread meaningfully.
ನಿಮ್ಮಲ್ಲಿ ಹೆಚ್ಚು ಹಣವು ಇಲ್ಲದೇ ಇರಬಹುದು, ಆದರೆ ಕ್ರಿಸ್ತನ ಪರಿಮಳವು ನಿಮ್ಮ ಕುಟುಂಬಗಳಲ್ಲಿ ತುಂಬಿರುತ್ತದೆ. ಹಾಗಾಗಿ ರೊಟ್ಟಿ ಮುರಿಯುವಂತದ್ದನ್ನು ಅರ್ಥ ಪೂರ್ಣವಾಗಿ ಮುರಿಯಿರಿ.
And say, Lord, as we come to a new place, let me take a few new decisions today.
ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿರಿ. ಕರ್ತರೆ, ನಾವು ಹೊಸ ಸ್ಥಳಕ್ಕೆ ಬಂದಿದ್ದೇವೆ, ಹೊಸದಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡು ಎಂಬುದಾಗಿ.
One verse from Deuteronomy before we break bread. In the book of Deuteronomy, chapter 22. And verse 8.
ನಾವು ರೊಟ್ಟಿಯನ್ನು ಮುರಿಯುವುದಕ್ಕಿಂತ ಮುಂಚೆ ಒಂದು ವಚನವನ್ನ ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 22:8.
When you build a new house, and that's what we have built now. When you build a new house, you shall make a parapet for your roof.
ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ, ನೀವು ಹೊಸ ಮನೆಯನ್ನ ಕಟ್ಟಿಸಿಕೊಳ್ಳುವಾಗ, ಅಂದರೆ ನಾವು ಈಗ ಕಟ್ಟಿಸಿಕೊಂಡಿದ್ದೇವೆ, ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನ ಕಟ್ಟಿಸಬೇಕು ಎಂಬುದಾಗಿ ಹೇಳುತ್ತಲ್ಲಿ.
And if you go upstairs, you'll see that we have built that. You know why? Because we don't want anybody to fall off.
ನೀವು ಮೇಲ್ಗಡೆ ಹೋಗಿ ನೋಡೋದಾದ್ರೆ ನಾವು ಅಲ್ಲಿ ಸಣ್ಣ ಗೋಡೆಯನ್ನ ಕಟ್ಟಿದ್ದೇವೆ, ಯಾಕೆ ಗೊತ್ತಾ? ಅಲ್ಲಿ ಯಾರು ಬೀಳಬಾರದು ಎಂಬುದಾಗಿ.
Because if you don't do it, you will bring blood guilt on your house. If anyone falls from it,
ನೀವು ಅದನ್ನ ಮಾಡಲಿಲ್ಲ ಅಂದ್ರೆ, ಯಾರಾದರೂ ಅದರಿಂದ ಬಿದ್ರು ಅಂತಂದ್ರೆ ನಿಮಗೆ ಜೀವ ಹತ್ಯೆ ದೋಷ ಉಂಟಾಗುವುದು ಎಂಬುದಾಗಿ ಅಲ್ಲಿ ಹೇಳುತ್ತೆ.
We think of a lot of children who may run on the terrace if one of them falls and dies because we didn't put a parapet.
ಅನೇಕ ಮಕ್ಕಳು ಮಾಳಿಗೆ ಮೇಲೆ ಓಡಾಡುತ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಯಾರಾದರೂ ಬಿದ್ದು ಸತ್ತೋದ್ರೆ ಅದು ಏನರ್ಥ? ನಾವು ಅಲ್ಲಿ ಒಂದು ಸಣ್ಣ ಗೋಡೆಯನ್ನ ಕಟ್ಟಿಲ್ಲ ಅಂತ ಅರ್ಥ.
We try to save some money. You bring blood guilt on the house. The blood guilt of one child is enough to torture me forever.
ಯಾಕಂದ್ರೆ ನಾವು ಸಣ್ಣ ಪುಟ್ಟ ಹಣವನ್ನು ಉಳಿತಾಯ ಮಾಡಲು ಹೋಗಿ ಅದನ್ನ ಕಟ್ಟಿಸಿರುವುದಿಲ್ಲ. ಒಂದು ಮಗು ಏನಾದರೂ ಸತ್ತೋದ್ರೆ ಅದರಿಂದ ಬಿದ್ದು ಜೀವ ಹತ್ಯೆ ದೋಷವು ನಮ್ಮ ಕುಟುಂಬಕ್ಕೆ ಬರುತ್ತದೆ. ಆ ಒಂದು ಜೀವ ಹತ್ಯೆ ದೋಷ ಸಾಕು ನನ್ನನ್ನು ಯಾವಾಗಲೂ ಕಾಡಲತ್ತು ತೊಂದರೆ ಪಡಿಸಲು.
What is the spiritual application? That I must not make anybody fall.
ಆತ್ಮಿಕವಾಗಿ ಇದು ನಮಗೆ ಹೇಗೆ ಅನ್ವಯವಾಗುತ್ತದೆ? ನಾನು ಮತ್ತೊಬ್ಬರು ಬೀಳುವಂತೆ ನಡೆದುಕೊಳ್ಳಬಾರದು ಎಂಬುದಾಗಿ.
Because of the way I live, because of something I do or something I didn't do.
ಅದು ನಾನು ಜೀವಿಸುವಂತದ್ದರಿಂದ ಆಗಬಹುದು, ಅಥವಾ ನಾನು ಏನೋ ಒಂದು ಮಾಡುವಂತದ್ದರಿಂದ ಅಥವಾ ಮಾಡದೆ ಇರುವಂತದ್ದರಿಂದ ಆಗಬಹುದು.
Some inconvenience I was not willing to go through, put a parapet perhaps, that was too inconvenient. Go through it. I'm willing to be inconvenienced, I'm willing to spend money, because I don't want other people to fall.
ಯಾಕಂದರೆ ನಾನು ಒಂದು ಅನಾನುಕೂಲವನ್ನ ತೆಗೆದುಕೊಳ್ಳಲು ಇಷ್ಟಪಟ್ಟಿರುವುದಿಲ್ಲ. ಅದು ಒಂದು ಸಣ್ಣ ಗೋಡೆ ಇರಬಹುದು, ಆ ರೀತಿಯಾಗಿ ನಾನು ಸಿದ್ಧನಾಗಿರಬೇಕು ಅನಾನುಕೂಲತೆಯನ್ನ ತೆಗೆದುಕೊಳ್ಳಲು ಅಥವಾ ಸ್ವಲ್ಪ ಹಣವನ್ನ ಖರ್ಚು ಮಾಡಲು, ಯಾಕಂದರೆ ಮತ್ತೊಬ್ಬರು ಬೀಳಬಾರದಷ್ಟೇ.
You can take the casual attitude, well they should be careful. What can I do if that person is careless and walks on the roof and falls? No.
ನೀವು ಇದನ್ನ ಆರಾಮಾಗಿ ತೆಗೆದುಕೊಂಡು ಆ ವ್ಯಕ್ತಿ ಅಜಾಗರೂಕನಾಗಿ ನಡೆದು ಅಲ್ಲಿಂದ ಮಾಳಿಗೆಯಿಂದ ಬಿದ್ದು ಸತ್ತನು, ನಾನೇನು ಮಾಡಕ್ಕಾಗತ್ತೆ ಅಂತ ಹೇಳುವುದಲ್ಲ. ಇಲ್ಲ, ಆ ರೀತಿ ಹೇಳಬಾರದು.
You build a new house, build a parapet so nobody falls. In other words, you should not be responsible for somebody else falling.
ನೀವು ಮನೆಯನ್ನ ಕಟ್ಟಿಸುವಾಗ ಮಾಳಿಗೆಯ ಸುತ್ತ ಸಣ್ಣ ಗೋಡೆಯನ್ನ ಕಟ್ಟಿಸಬೇಕು, ಯಾಕಂದ್ರೆ ಯಾರು ಬೀಳಬಾರದು ಅಂತ. ಮತ್ತೊಂದು ಕಡೆ ಹೇಳೋದಾದ್ರೆ, ಮತ್ತೊಬ್ಬರ ಬೀಳುವಿಕೆಗೆ ನೀವು ಜವಾಬ್ದಾರರಾಗಿರಬಾರದು.
Now apply that spiritually to my life and say, Lord, there must be nothing in my life that makes another person fall.
ನಾನು ಅದನ್ನ ಆತ್ಮಿಕವಾಗಿ ಅನ್ವಯವನ್ನ ಮಾಡಿಕೊಂಡು ಕರ್ತರಿಗೆ ಈ ರೀತಿಯಾಗಿ ಹೇಳ್ತಾ ಇರ್ತೇನೆ, ಕರ್ತರೆ ಮತ್ತೊಬ್ಬರ ಬೀಳುವಿಕೆಗೆ ನನ್ನಲ್ಲಿ ನನ್ನ ಜೀವಿತದಲ್ಲಿ ಯಾವುದೇ ರೀತಿ ಕಾರಣ ಇರಬಾರದು ಎಂಬುದಾಗಿ.
Jesus said, if you cause a little child to stumble, it's better that you tie a heavy millstone round your neck and go and drown in the sea.
ಯೇಸು ಈ ರೀತಿಯಾಗಿ ಹೇಳಿದರು, ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನುಂಟು ಮಾಡುವುದಾದರೆ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನ ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು ಎಂಬುದಾಗಿ.
Jesus died so that others might be forgiven. We must have that spirit. I don't want people to fall. I want them to be forgiven when they come across me.
ಮತ್ತೊಬ್ಬರು ಕ್ಷಮಿಸಲ್ಪಡಬೇಕು ಎಂಬುದಕ್ಕಾಗಿ ಯೇಸು ಮರಣವನ್ನು ಹೊಂದಿದರು. ನಾವು ಈ ಒಂದು ಆತ್ಮವನ್ನು ಹೊಂದಿಕೊಂಡಿರಬೇಕು. ನಾನು ಯಾರಿಗೂ ಬೀಳುವಂತೆ ಅವಕಾಶ ಮಾಡಿಕೊಡಬಾರದು. ನನ್ನ ಹಾದಿಯಲ್ಲಿ ಬರುವಂತವರು ಪ್ರತಿಯೊಬ್ಬರು ಕ್ಷಮಿಸಲ್ಪಟ್ಟಿರಬೇಕು.
Nobody's life should go to a lower level because they met me. Nobody's spiritual level life should go to a lower level because of contact with me.
ನನ್ನನ್ನು ಭೇಟಿಯಾಗಿದ್ದಕ್ಕಾಗಿ ಒಬ್ಬರ ಜೀವಿತವು ಕೆಳಮಟ್ಟಕ್ಕೆ ಹೋಗಬಾರದು. ಯಾರ ಆತ್ಮಿಕ ಮಟ್ಟವು ಕೆಳಮಟ್ಟಕ್ಕೆ ತಲುಪಬಾರದು ನನ್ನೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡಿದ್ದಕ್ಕಾಗಿ.
They should not even be neutral. They should rise higher. And that is through the cross. So let's break bread today. Jesus died so that all of us must rise higher.
ಅವರು ಇದ್ದಲ್ಲಿಯೇ ಉಳಿದುಕೊಳ್ಳಬಾರದು, ಅವರು ಮೇಲಕ್ಕೆ ಏರಬೇಕು. ಅದು ಶಿಲುಬೆಯ ಮುಖಾಂತರ ಆಗಬೇಕು. ಹಾಗಾಗಿ ರೊಟ್ಟಿಯನ್ನ ಇಂದು ಅರ್ಥಪೂರ್ಣವಾಗಿ ಮುರಿಯಿರಿ. ಯೇಸು ಮರಣವನ್ನ ಹೊಂದಿದರು ಯಾಕಂದರೆ ನಾವೆಲ್ಲರೂ ಮೇಲಕ್ಕೆ ಏರಲ್ಪಡಬೇಕು ಎಂಬುದಕ್ಕಾಗಿ.
Are you willing to die? That's what you're testifying in the breaking of bread.
ನೀವು ಸಾಯಲು ಸಿದ್ಧರಿರುವಿರಾ? ಅದನ್ನ ಸಾಕ್ಷೀಕರಿಸ್ತಾ ಇದ್ದೀರಿ ಈಗ ರೊಟ್ಟಿಯನ್ನ ಮುರಿಯುವಾಗ ನೀವು.
That others might rise higher. Like Paul says in 2 Corinthians 4:12, death works in us, But life works in you as a result.
ಅದರಂತೆ ಮತ್ತೊಬ್ಬರು ಮೇಲಕ್ಕೆ ಏರಬೇಕು. ಪೌಲನು 2 ಕೊರಿಂಥ 4:12 ಹೇಳುವ ಪ್ರಕಾರ ಹೀಗೆ ನಮ್ಮಲ್ಲಿ ಮರಣವೂ ಆದರೆ ನಿಮ್ಮಲ್ಲಿ ಜೀವವೂ ಪ್ರವರ್ತಿಸುತ್ತದೆ ಎಂಬುದಾಗಿ.
Isn't that great? Death works in me, but life will work in others, because I have chosen the way of the cross. That's what we testify to in the Lord's table.
ಇದು ಅದ್ಭುತ ಸಂಗತಿ ಅಲ್ವಾ? ನಮ್ಮಲ್ಲಿ ಮರಣವು ಮತ್ತೊಬ್ಬರಲ್ಲಿ ಜೀವವು ಪ್ರವರ್ತಿಸುವಂತದ್ದು, ಯಾಕಂದರೆ ನಾನು ಶಿಲುಬೆಯ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅದನ್ನೇ ನಾವು ಕರ್ತನ ಮೇಜಿನಲ್ಲಿ ಸಾಕ್ಷೀಕರಿಸುತ್ತಿದ್ದೇವೆ.
So let us bow before God and give thanks for the bread and the cup.
ನಾವೆಲ್ಲರೂ ದೇವರ ಮುಂದೆ ತಲೆಯನ್ನು ಬೊಗ್ಗಿಸಿದವರಾಗಿ ಪಾನಕ್ಕಾಗಿ ಮತ್ತು ರೊಟ್ಟಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಣ.